ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ಐದನೇ ಘಟಕವನ್ನು ಪಾಠ ಮಾಡುವವರು ತಿಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗೇಂದ್ರಪ್ಪ ಇ. ಈಗ ಕೇಳೋಣ ನಾಲ್ಕನೇ ಸಂಚಿಕೆ.
ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಂದಿನ ತರಗತಿಯಲ್ಲಿ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಇನ್ ಸೋಷಿಯಲಾಜಿಕಲ್ ಸ್ಟಡೀಸ್, ಸಾಮಾಜಿಕ ಸಂಶೋಧನೆಯ ಅಧ್ಯಯನಗಳಲ್ಲಿ ಸಂಶೋಧನೆಯ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತಕ್ಕಂಥದ್ದು. ಸಂಶೋಧನೆ ಸಮಾಜಶಾಸ್ತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಸಂಶೋಧನೆ ಎಲ್ಲ ಸಾಮಾಜಿಕ ವಿಜ್ಞಾನಗಳಿಗೂ ಮತ್ತು ಭೌತಿಕ ವಿಜ್ಞಾನಗಳಿಗೂ ಕೂಡ ಅನ್ವಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಂಶೋಧನೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಥವಾ ಮಹತ್ವವನ್ನು ಪಡ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಬೇಕಾಗಿರುತ್ತೆ. ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಇನ್ ಸೋಷಿಯಲಾಜಿಕಲ್ ಸ್ಟಡೀಸ್. ಸಮಾಜಶಾಸ್ತ್ರದಲ್ಲಿ ಸಂಶೋಧನೆಯು ಮಹತ್ವ ಪಡ್ಕೊಂಡಿದೆ ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಜ್ಞಾನ ಸಂಪತ್ತಿನ ಹೆಚ್ಚಳ ಅಂತಕ್ಕಂಥದ್ದು. ಸಂಶೋಧನೆಯ ಅಂತಿಮ ಗುರಿ ಜ್ಞಾನ ಸಂಪತ್ತನ್ನು ಹೆಚ್ಚಿಸ್ಕೊಳ್ಬೇಕು, ನಮ್ಮ ಜ್ಞಾನವನ್ನು ವಿಸ್ತರಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಸಂಶೋಧನೆ ಎಂಬುದು ಯಾವುದೇ ಕ್ಷೇತ್ರದಲ್ಲಿ ನಡೆಯುವುದಿದ್ದರೂ ಕೂಡ ಅದಕ್ಕೆ ತನ್ನದೇ ಆದ ಅಗತ್ಯತೆಗಳಿರುತ್ತವೆ ಹಾಗೂ ಪ್ರಾಮುಖ್ಯತೆ ಇರುತ್ತದೆ. ಇನ್ನು ಯಾವುದೇ ಕ್ಷೇತ್ರದಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ನಡೆದರೂ ಕೂಡ ಅದಕ್ಕೆ ತನ್ನದೇ ಆದ ಅಗತ್ಯತೆ ಇರುತ್ತೆ. ಅದು ಭೌತ ವಿಜ್ಞಾನಗಳಾಗಿರ್ಬೋದು, ಸಮಾಜ ವಿಜ್ಞಾನಗಳಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಆದರೂ ಕೂಡ ಅದಕ್ಕೆ ತನ್ನದೇ ಆದ ಅಗತ್ಯತೆಗಳು ಹಾಗೂ ಪ್ರಾಮುಖ್ಯತೆ ಇರುತ್ತದೆ. ಈ ಮಾತು ಸಾಮಾಜಿಕ ಸಂಶೋಧನೆಗಳ ಬಗೆಗೂ ನಿಜ. ಸಾಮಾಜಿಕ ಸಂಶೋಧನೆಗಳಲ್ಲಿಯೂ ಕೂಡ ಸಂಶೋಧನೆ ಅಗತ್ಯ ಇರುತ್ತೆ ಅಂತಕ್ಕಂಥದ್ದು. ಈ ಮಾತು ಸಾಮಾಜಿಕ ಸಂಶೋಧನೆಗಳ ಬಗೆಗೂ ಕೂಡ ನಿಜ. ಸಂಶೋಧನೆ ಎಂಬುದು ಜ್ಞಾನದ ಬಗೆಗಿನ ಒಂದು ಹೊಸ ಅನ್ವೇಷಣೆಯಾಗಿರುತ್ತದೆ. ಸಂಶೋಧನೆ ಅಂದರೆ ಇಲ್ಲಿ ಜ್ಞಾನದ ಬಗೆಗಿನ ಹೊಸ ಅನ್ವೇಷಣೆಯಾಗಿರುತ್ತದೆ. ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದೇ ಸಂಶೋಧನೆ ಅಂತ ಕರಿತೀವಿ. ಆದ್ದರಿಂದ ಜ್ಞಾನದಿಂದ ಲಭಿಸುವ ಅನುಕೂಲತೆಗಳು ಸಂಶೋಧನೆಯಿಂದಲೂ ಕೂಡ ಲಭ್ಯವಾಗ್ತವೆ. ಈಗಾಗಲೇ ತಿಳಿಸಲಾಗಿರುವಂತೆ ಜ್ಞಾನ ದಿಗಂತವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತೃತಗೊಳಿಸುವುದೇ ಸಂಶೋಧನೆಯ ಪರಮ ಗುರಿ. ಸಂಶೋಧನೆ ಗುರಿ ಏನಪ್ಪ ಅಂದರೆ ಜ್ಞಾನ ದಿಗಂತವನ್ನು ಹೆಚ್ಚಿಸ್ತಕ್ಕಂಥದ್ದು, ಮತ್ತಷ್ಟು ವಿಸ್ತೃತಗೊಳಿಸುವುದೇ ಇದರ ಗುರಿ. ಈ ಜ್ಞಾನ ಸಂಪತ್ತಿಗೆ ಎಲ್ಲೆ ಎಂಬುದೇ ಇಲ್ಲ, ಅದನ್ನು ಬೆಂಬತ್ತಿ ಹೊರಡುವ ಸಂಶೋಧನೆಗಳಿಗೆ ಅಂತ್ಯವೆಂಬುದೇ ಇಲ್ಲ. ಜ್ಞಾನ ಸಂಪತ್ತಿಗೆ ಎಲ್ಲೆ ಎಂಬುದೇ ಇಲ್ಲವಾಗಿರುವುದರಿಂದ ಅದನ್ನು ಬೆಂಬತ್ತಿ ಹೊರಡುವ ಸಂಶೋಧನೆಗಳಿಗೆ ಅಂತ್ಯವೆಂಬುದೇ ಇಲ್ಲ. ಅಂದರೆ ಜ್ಞಾನಕ್ಕೂ ಮತ್ತು ಸಂಶೋಧನೆಗೂ ಮಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಭೌತ ವಿಜ್ಞಾನಗಳ ಕ್ಷೇತ್ರಗಳಲ್ಲಿ ಹೇಗೋ ಹಾಗೆ ಸಾಮಾಜಿಕ ಜಗತ್ತಿನಲ್ಲಿಯೂ ಕೂಡ ಸಂಶೋಧನೆಗಳು ಅವ್ಯಾಹತವಾಗಿ ನಡೆಯುತ್ತಲೇ ಇವೆ. ಅಂದರೆ ನಿರಂತರವಾಗಿ ನಡೀತಲೇ ಇವೆ. ಭೌತ ವಿಜ್ಞಾನಗಳಲ್ಲಿ ಹೇಗೆ ಸಂಶೋಧನೆಗಳು ನಡೀತಾ ಇದೆಯೋ ಅದೇ ರೀತಿ ಸಾಮಾಜಿಕ ಜಗತ್ತಿನಲ್ಲಿಯೂ ಕೂಡ ಸಂಶೋಧನೆಗಳು ನಿರಂತರವಾಗಿ ನಡೀತಲೇ ಇವೆ. ಸಾಮಾಜಿಕ ಸಂಶೋಧನೆ ಪ್ರಾಮುಖ್ಯವನ್ನು ಅದರ ಉದ್ದೇಶಗಳ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸಾಮಾಜಿಕ ಸಂಶೋಧನೆ ಪ್ರಾಮುಖ್ಯವನ್ನು ಅದರ ಉದ್ದೇಶಗಳು ಪ್ರಕಟವಾಗಿ ಸಾರ್ತವೆ. ಸಾಮಾಜಿಕ ಸಂಶೋಧನೆ ಯಾಕೆ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದರೆ ಅದಕ್ಕೆ ತನ್ನದೇ ಆದ ಕೆಲವೊಂದು ಉದ್ದೇಶಗಳಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಒಂದು ಸಾಮಾಜಿಕ ಸಂಶೋಧನೆ ಪ್ರಾಮುಖ್ಯತೆಯಲ್ಲಿ ನೆಕ್ಸ್ಟ್ ಅಂಶ ಏನಪ್ಪ ಅಂದರೆ ಸಾಮಾಜಿಕ ಸಂಶೋಧನೆ ವಾಸ್ತವಿಕ ಉದ್ದೇಶಗಳು ಅಂತಕ್ಕಂಥದ್ದು. ಸಾಮಾಜಿಕ ಸಂಶೋಧನೆಯ ವಾಸ್ತವಿಕ ಉದ್ದೇಶಗಳು ಈಗಾಗಲೇ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ದೀವಿ ನಾವು ಇಂದಿನ ತರಗತಿಯಲ್ಲಿ. ಸಾಮಾಜಿಕ ಸಂಶೋಧನೆಯ ಉದ್ದೇಶಗಳೇನು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಈ ಸ್ವಲ್ಪ ಅಂಶಗಳನ್ನು ಕೂಡ ನೀವು ಕ್ರೋಢೀಕರಣ ಮಾಡಿಕೊಳ್ಳಿ. ಇಲ್ಲಿ ಸಾಮಾಜಿಕ ಸಂಶೋಧನೆ ಮುಖ್ಯ ಉದ್ದೇಶಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ಸ್ಥಾಪಿತ ಸಮಾಜ ಮತ್ತು ಅದರ ಅನನ್ಯ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಮೂಹಗಳ ರಚನೆ ಹಾಗೂ ಕಾರ್ಯಗಳ ಬಗ್ಗೆ ಸೂಕ್ತವಾದ ಸಿದ್ಧಾಂತಗಳನ್ನು ರೂಪಿಸುವುದು. ಸಾಮಾಜಿಕ ಸಂಶೋಧನೆಯ ವಾಸ್ತವಿಕ ಉದ್ದೇಶಗಳೇನು ಅಂದರೆ ಸ್ಥಾಪಿತ ಸಮಾಜ ಅದರ ಅನನ್ಯ ಸಾಮಾಜಿಕ ಸಂಸ್ಥೆಗಳು. ಅದರಲ್ಲಿ ಹಲವಾರು ಸಂಸ್ಥೆಗಳಿದ್ದಾವೆ. ಈಗಾಗಲೇ ಇದೇ ಅಂಶನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಸಾಮಾಜಿಕ ಸಂಸ್ಥೆಗಳು ವಿವಾಹ, ಕುಟುಂಬ, ಧರ್ಮ, ಜಾತಿ, ಈ ಎಲ್ಲ ಸಂಸ್ಥೆಗಳಿದ್ದಾವೆ. ಮತ್ತು ಸಮೂಹಗಳ ರಚನೆ, ಇಲ್ಲಿ ಸಮೂಹಗಳಿದ್ದಾವೆ. ಮಾಧ್ಯಮಿಕ ಸಮೂಹ, ಪ್ರಾಥಮಿಕ ಸಮೂಹ, ಸರಳ ಸಮೂಹ, ಒಳ ಸಮೂಹ, ಹೊರ ಸಮೂಹ, ಈ ಥರ ಸಮೂಹಗಳು ಅಂತಕ್ಕಂಥವಿದ್ದಾವೆ. ಆ ಸಮೂಹಗಳ ರಚನೆ ಮತ್ತು ಕಾರ್ಯಗಳು ಬಗ್ಗೆ ಸೂಕ್ತವಾದ ಸಿದ್ಧಾಂತಗಳನ್ನು ರೂಪಿಸ್ತಕ್ಕಂಥದ್ದು ಇದು ಸಂಶೋಧನೆಯ ಉದ್ದೇಶವಾಗಿದೆ ಅಂತಕ್ಕಂಥದ್ದು. ಎರಡನೇದೇನಪ್ಪ ಅಂತಂದರೆ, ಸಾಮಾಜಿಕ ಸಮಸ್ಯೆಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಕೈಗೊಂಡು ಅವುಗಳ ನಿರ್ಮೂಲನೆಗೆ ಕ್ರಿಯಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ರೂಪಿಸುವುದು. ಅಂದರೆ ಸಾಮಾಜಿಕ ಸಂಶೋಧನೆಯ ವಾಸ್ತವಿಕ ಉದ್ದೇಶಗಳಲ್ಲಿ ಎರಡನೇ ಅಂಶ, ಸಾಮಾಜಿಕ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಬೇಕು, ಅದರ ನಿರ್ಮೂಲನೆಗೆ ಕ್ರಿಯಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅಂದರೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಸಂಶೋಧನೆ ಅತ್ಯಗತ್ಯ. ಇಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ಅತ್ಯಗತ್ಯ ಅಂತಕ್ಕಂಥದ್ದು. ಮೂರನೇ ಉದ್ದೇಶ ಏನಪ್ಪ ಅಂತಂದರೆ, ಹಳೆಯ ಸಾಮಾಜಿಕ ಸಿದ್ಧಾಂತಗಳನ್ನು ಹೊಸ ಬಗೆಯ ತಂತ್ರವಿಧಾನಗಳ ನೆರವಿನಿಂದ ಹೊರಹೆಚ್ಚಿ ನೋಡುವುದು. ಅಂದರೆ ಹಳೆಯ ಸಿದ್ಧಾಂತಗಳನ್ನು ಪರೀಕ್ಷೆಗೆ ಒಳಪಡಿಸುವುದು ಹಾಗೂ ಹೊಸ ಹೊಸ ಸಂಶೋಧನಾ ತಂತ್ರಗಳನ್ನು ರೂಪಿಸುವುದು ಮತ್ತು ಸಿದ್ಧಾಂತಗಳನ್ನು ಸ್ಥಾಪಿಸುವುದು. ಇದರಿಂದ ಸಾಮಾಜಿಕ ಸಂಶೋಧನೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಹಳೆಯ ಸಿದ್ಧಾಂತಗಳನ್ನು ಪರೀಕ್ಷಿಸಿ ನೋಡುವ ಮತ್ತು ಹೊಸ ಹೊಸ ಸಂಶೋಧನಾ ತಂತ್ರಗಳನ್ನು ರೂಪಿಸುವುದು ಮತ್ತು ಸಿದ್ಧಾಂತಗಳನ್ನು ಸ್ಥಾಪಿಸ್ತಕ್ಕಂಥದ್ದೇ ಸಾಮಾಜಿಕ ಸಂಶೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇದರಿಂದಲೂ ಕೂಡ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಸಮಾಜ ವಿಜ್ಞಾನಗಳಲ್ಲಿ ಬಹಳಷ್ಟು ಅತ್ಯಗತ್ಯವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನೊಂದು ಸಾಮಾಜಿಕ ಸಂಶೋಧನೆ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಸಾಮಾಜಿಕ ಪ್ರಗತಿ, ಸುಧಾರಣೆ, ಬದಲಾವಣೆಯನ್ನು ತರುವಲ್ಲಿ ಸಹಾಯಕವಾಗಿರುತ್ತದೆ. ಸಾಮಾಜಿಕ ಸಂಶೋಧನೆ ಸಮಾಜಶಾಸ್ತ್ರದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಥವಾ ಸಮಾಜ ವಿಜ್ಞಾನಗಳಲ್ಲಿ ಸಂಶೋಧನೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ, ಸಾಮಾಜಿಕ ಪ್ರಗತಿಯನ್ನು, ಸುಧಾರಣೆಯನ್ನು ಮತ್ತು ಬದಲಾವಣೆಯನ್ನು ತರುವಲ್ಲಿ ಸಹಕಾರಿಯಾಗಿದೆ. ಪ್ರಸ್ತುತ ಇರುವಂತಹ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಸಾಗುವ ಧಾವಂತವನ್ನು ಪ್ರಸ್ತುತ ಕಾಡುತ್ತಿರುವ ಅಡಚಣೆಗಳು, ಅಡ್ಡಿ ಆತಂಕಗಳು ಹಾಗೂ ದೋಷ ದೌರ್ಬಲ್ಯಗಳನ್ನು ದೂರ ಮಾಡಿಕೊಂಡು ಸುಧಾರಣೆ ಸಾಧಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲ ಸಮಾಜಗಳಲ್ಲೂ ಕಾಣಬಹುದು. ಯಾವುದೇ ಸಮಾಜವನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ, ಅದು ಅತ್ಯಂತ ಹಿಂದುಳಿದ ಆದಿವಾಸಿ ಸಮಾಜ ಆಗಿರಬಹುದು ಅಥವಾ ಮುಂದುವರಿದ ಸಮಾಜಗಳಾಗಿರ್ಬೋದು, ಅಭಿವೃದ್ಧಿ ಹೊಂದಿರುವ ಸಮಾಜಗಳಾಗಿರ್ಬೋದು, ಯಾವುದೇ ಸಮಾಜವು ಕೂಡ ಅದು ಎಲ್ಲಿದೆಯೋ ಹಾಗೆ ತಟಸ್ಥವಾಗಿ ಇರಲ್ಲ. ಅಭಿವೃದ್ಧಿ ಹೊಂದಿರೋದು ಮತ್ತಷ್ಟು ಅಭಿವೃದ್ಧಿ ಹೊಂದಬೇಕು, ಹಿಂದುಳಿದಿರೋದು ಅಭಿವೃದ್ಧಿ ಹೊಂದಬೇಕು, ಈ ರೀತಿಯಾದಂಥ ಆಲೋಚನೆಗಳನ್ನು ನಾವು ಕಾಣ್ತೀವಿ. ಅಂದರೆ ಪ್ರಸ್ತುತ ಇರುವಂತಹ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಸಾಗುವ ಧಾವಂತ, ನಾನು ಉತ್ತಮವಾಗಿದ್ದೀನಿ ಅಂತಂದು ಹೇಳಿಬಿಟ್ಟು ಅಲ್ಲಿಗೆ ಯಾರೂ ಕೂಡ ನಿಲ್ಲಲ್ಲ. ಅಮೇರಿಕ ಬಹಳಷ್ಟು ಅಭಿವೃದ್ಧಿ ಆಗಿದ್ದೀನಿ ಅಂತೇಳಿ ಇನ್ನೇನು ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ಹಿಂದಿಕ್ಕಿ ಚೀನನೋ ಅಥವಾ ರಷ್ಯನೋ ಅದನ್ನು ಹಿಂದಿಕ್ಕಿ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಸಮಾಜಶಾಸ್ತ್ರದಲ್ಲಿ ಭಾಳಷ್ಟು ಸಂಶೋಧನೆ ಆಗಿದೆ, ಇನ್ನೇನು ಮಾಡೋದು ಬೇಡ ಅಂತಂದರೆ ಆಗಲ್ಲ, ಇನ್ನಷ್ಟು ಆಗ್ತಾನೆ ಇರಬೇಕು, ಆ ಧಾವಂತ ಅಂತಕ್ಕಂಥದ್ದು ಇರಬೇಕು. ಮತ್ತು ಪ್ರಸ್ತುತ ಕಾಡುತ್ತಿರುವ ಅಡಚಣೆಗಳು, ಅಡ್ಡಿ ಆತಂಕಗಳು ಹಾಗೂ ದೋಷ ದೌರ್ಬಲ್ಯಗಳನ್ನು ದೂರ ಮಾಡಿಕೊಂಡು ಸುಧಾರಣೆ ಸಾಧಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲ ಸಮಾಜಗಳಲ್ಲೂ ಕಾಣಬಹುದು. ನಮ್ಮಲ್ಲಿ ಅನೇಕ ಅಡಚಣೆಗಳಿದ್ದಾವೆ, ಅನೇಕ ಆತಂಕಗಳಿದ್ದಾವೆ, ಅನೇಕ ದೌರ್ಬಲ್ಯಗಳಿದ್ದಾವೆ, ಇವುಗಳೆಲ್ಲವನ್ನು ನಿವಾರಣೆ ಮಾಡಿಕೊಂಡು ನಾವು ಉತ್ತಮ ಸ್ಥಿತಿಯತ್ತ ಸಾಗಬೇಕು ಅಂತಕ್ಕಂತಹ ಒಂದು ತುಡಿತ ಎಲ್ಲ ಸಮಾಜಗಳಲ್ಲೂ ಇರುತ್ತೆ. ಅಂದರೆ ಸಮಾಜಕ್ಕೆ ತಾನು ಬಯಸುವ ದಿಕ್ಕಿನಲ್ಲಿ ಮುನ್ನಡೆಯಲು ಅನುಕೂಲವಾಗುವಂತೆ ಸೂಕ್ತವಾದ ಬದಲಾವಣೆಗಳನ್ನು ತರುವ ಉದ್ದೇಶಿತ ಪ್ರಯತ್ನದ ಅಗತ್ಯ ಇದ್ದೇ ಇರುತ್ತದೆ. ಅಂದರೆ ಇಲ್ಲಿ ಏನು ಹೇಳ್ತೇನಪ್ಪ ಅಂತಂದರೆ, ಇಲ್ಲಿ ಸಮಾಜಕ್ಕೆ ತಾನು ಬಯಸುವ ದಿಕ್ಕಿನಲ್ಲಿ ಮುನ್ನಡೆಯಲು ಅನುಕೂಲವಾಗುವಂತೆ ಸೂಕ್ತ ಬದಲಾವಣೆಗಳನ್ನು ತರುವ ಉದ್ದೇಶಿತ ಪ್ರಯತ್ನದ ಅಗತ್ಯ ಇದ್ದೇ ಇರುತ್ತದೆ. ಅಂದರೆ ಪ್ರತಿಯೊಂದು ಸಮಾಜನೂ ಕೂಡ ನಾನು ಮುಂದುವರಿಬೇಕು, ಅಭಿವೃದ್ಧಿ ಆಗಬೇಕು, ಬದಲಾವಣೆಯನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಇರುತ್ತದೆ. ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸಂಶೋಧನೆಗಳು ಸಮಾಜದ ಸರ್ವತೋಮುಖವಾದ ಪ್ರಗತಿಯನ್ನು ಸಾಧಿಸಲು ಅನಿವಾರ್ಯವಾದ ಉದ್ದೇಶಪೂರಿತವಾದ ಬದಲಾವಣೆಗಳನ್ನು ತರಲು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತವೆ. ಅಂದರೆ ಸಾಮಾಜಿಕ ಸಂಶೋಧನೆಗಳು ಒಂದು ಸಮಾಜ ಸರ್ವತೋಮುಖವಾದ ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಒಂದು ಸಮಾಜ ಬದಲಾವಣೆಯನ್ನಾಗಬೇಕಾದ್ರೆ, ಒಂದು ಸಮಾಜ ಉತ್ತಮ ಮಾರ್ಗದರ್ಶನವನ್ನು ಕಂಡುಕೊಳ್ಬೇಕಾದ್ರೆ ಸಾಮಾಜಿಕ ಸಂಶೋಧನೆ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸಮಾಜದ ಸರ್ವತೋಮುಖವಾದ ಪ್ರಗತಿಯನ್ನು ಸಾಧಿಸಲು ಅನಿವಾರ್ಯವಾದ ಉದ್ದೇಶಪೂರಿತವಾದ ಬದಲಾವಣೆಗಳನ್ನು ತರಲು ಸೂಕ್ತ ಮಾರ್ಗದರ್ಶನ ನೀಡುತ್ತದೆ. ಯಾವುದು? ಸಂಶೋಧನೆ. ಸಂಶೋಧನೆ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಇನ್ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನಗಳಲ್ಲಿ ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಇನ್ ಸೋಷಿಯಲಾಜಿಕಲ್ ಸ್ಟಡೀಸ್, ಸಾಮಾಜಿಕ ವಿಜ್ಞಾನಗಳಲ್ಲಿ ಸಂಶೋಧನೆಯ ಮಹತ್ವ ಯಾಕಪ್ಪ ಅಂತಂದರೆ, ಇಲ್ಲಿ ಸಾಮಾಜಿಕ ಸಂಶೋಧನೆಗಳು ಸಮಾಜದ ಸರ್ವತೋಮುಖವಾದ ಪ್ರಗತಿಯನ್ನು ಸಾಧಿಸಲು ಅನಿವಾರ್ಯವಾದ ಉದ್ದೇಶಪೂರಿತವಾದ ಬದಲಾವಣೆಗಳನ್ನು ತರಲು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತವೆ. ಅಂದರೆ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು, ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ಅತ್ಯಗತ್ಯವಾಗಿ ಸಂಶೋಧನೆಗಳು ನೆರವನ್ನು ಪಡೆಯಲೇಬೇಕಾಗಿರುತ್ತದೆ. ಸಂಶೋಧನೆಗಳ ನೆರವು ಬೇಕು. ಸಂಶೋಧನೆಗಳ ನೆರವು ಇಲ್ಲ ಅಂದರೆ ಯಾವುದೇ ಒಂದು ಸಮಾಜ ಸರ್ವತೋಮುಖವಾದ ಪ್ರಗತಿಯಾಗಲ್ಲ, ಮತ್ತು ಉದ್ದೇಶಪೂರಿತವಾದ ಬದಲಾವಣೆಯನ್ನು ತರೋದಕ್ಕಾಗಲ್ಲ, ಮತ್ತು ಅಲ್ಲಿ ಬೆಳವಣಿಗೆಯನ್ನು ಕೂಡ ಸಾಧ್ಯ ಆಗಲ್ಲ. ಇವು ಆಗಬೇಕಾದ್ರೆ ಸಾಮಾಜಿಕ ಸಂಶೋಧನೆಯ ಅಗತ್ಯತೆ ಕಂಡುಬರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸಮಾಜ ವಿಜ್ಞಾನಗಳಲ್ಲಿ ಸಂಶೋಧನೆಯ ಇನ್ನೊಂದು ಮಹತ್ವ ಏನಪ್ಪ ಅಂದರೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಿಕೆ. ಸಮಾಜ ವಿಜ್ಞಾನಗಳಲ್ಲಿ ಸಂಶೋಧನೆಯ ಮತ್ತೊಂದು ಮಹತ್ವ, ಸಾಮಾಜಿಕ ವಿಜ್ಞಾನಗಳಲ್ಲಿ ಸಂಶೋಧನೆಯ ಮತ್ತೊಂದು ಮಹತ್ವ ಏನಪ್ಪ ಅಂತಂದರೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಿಕೆ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಿಕೆ. ಸಾಮಾಜಿಕ ಸಂಶೋಧನೆಗಳು ಸಮಾಜದ ಲೋಪದೋಷಗಳು ಹಾಗೂ ಸಮಸ್ಯೆಗಳ ಮರ್ಮವನ್ನು ತಿಳಿದುಕೊಳ್ಳಲು, ಅವುಗಳ ಇಂದಿನ ಕಾರಣೀಯತೆಯನ್ನು ಮನವರಿಕೆ ಮಾಡಿಕೊಳ್ಳಲು, ಅವುಗಳ ಅಗಾಧತೆಯನ್ನು ಮತ್ತು ದುಷ್ಪರಿಣಾಮಗಳನ್ನು ಕಂಡುಕೊಳ್ಳಲು, ಹಾಗೂ ಅಂತಿಮವಾಗಿ ಅವುಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಎದುರಿಸಬೇಕು ಮತ್ತು ನಿವಾರಣೆ ಮಾಡಬೇಕು ಎಂಬುದನ್ನು ಅರಿತುಕೊಳ್ಳಲು ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ನಂಬಲರ್ಹವಾದ ಅಂಕಿಅಂಶಗಳನ್ನು ನೀಡುತ್ತವೆ. ಅಂದರೆ ಸಾಮಾಜಿಕ ಸಂಶೋಧನೆಗಳು ಅಂತಕ್ಕಂಥವು ಒಂದು ಸಮಾಜದ ಲೋಪದೋಷಗಳನ್ನು ತಿದ್ದುಕೊಳ್ಳಿಕ್ಕೆ, ಸಮಸ್ಯೆಗಳ ಮರ್ಮವನ್ನು ತಿಳಿದುಕೊಳ್ಳಿಕ್ಕೆ, ಸಮಸ್ಯೆಗಳ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳಿಕ್ಕೆ, ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ, ಸಮಸ್ಯೆಗಳ ಅಗಾಧತೆಯನ್ನು ಮತ್ತು ಅದರ ದುಷ್ಪರಿಣಾಮಗಳನ್ನು ಕಂಡುಕೊಳ್ಳಿಕ್ಕೆ, ಕೊನೆಯದಾಗಿ ಅವುಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಎದುರಿಸಬೇಕು ಮತ್ತು ನಿವಾರಣೆ ಮಾಡಬೇಕು ಎಂಬುದನ್ನು ಅರಿತುಕೊಳ್ಳಲು ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ನಂಬಲರ್ಹವಾದ ಅಂಕಿಅಂಶಗಳನ್ನು ನೀಡುತ್ತವೆ. ಅಂದರೆ ಇಲ್ಲಿ ಸಾಮಾಜಿಕ ಸಂಶೋಧನೆಗಳು ಮಾಡೋದರಿಂದ ಒಂದು ಸಮಸ್ಯೆ ಬಗ್ಗೆ ಸಂಪೂರ್ಣವಾದ ವಿಚಾರವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅಂಕಿಅಂಶಗಳ ಸಮೇತ ಕೊಡುತ್ತೆ. ಉದಾಹರಣೆಗೆ, ನಮ್ಮಲ್ಲಿ ಭಿಕ್ಷಾಟನೆ ಇದೆ, ನಮ್ಮಲ್ಲಿ ಭಿಕ್ಷಾಟನೆ ಇದೆ ಅಂತ ಇಟ್ಕೊಳ್ಳಿ. ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಿಕ್ಷಾಟನೆ ಇದೆ. ಭಿಕ್ಷಾಟನೆಗೆ ಒಳಗಾಗಿರ್ತಕ್ಕಂಥವ್ರು ಯಾರು, ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಏನಾಗಿದೆ, ಭಿಕ್ಷಾಟನೆಯಿಂದ ಅವರನ್ನು ಪಾರು ಮಾಡಬೇಕಾದ್ರೆ ಯಾವ ವಿಧಾನವನ್ನು ಅಥವಾ ತಂತ್ರವನ್ನು ಬಳಸಬೇಕು, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸಾಮಾಜಿಕ ಸಂಶೋಧನೆಗಳು ನಮಗೆ ಉತ್ತರಗಳನ್ನು ನೀಡ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಸಂಶೋಧನೆಗಳಿಂದ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೋದು. ಅದರಿಂದ ಸಂಶೋಧನೆಗಳು ಸಮಾಜ ವಿಜ್ಞಾನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಮತ್ತೊಂದು ಮಹತ್ವ ಏನಪ್ಪ ಅಂತಂದರೆ ವಾಣಿಜ್ಯಕ ಮಹತ್ವ ಅಂತಕ್ಕಂಥ, ವಾಣಿಜ್ಯಕ ಮಹತ್ವ, ಕಮರ್ಷಿಯಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಕಮರ್ಷಿಯಲ್ ಇಂಪಾರ್ಟೆನ್ಸ್, ಆರ್ಥಿಕ, ಕೈಗಾರಿಕಾ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸ್ವರೂಪದ ಸಂಶೋಧನೆಗಳು ಬಹಳಷ್ಟು ವಾಣಿಜ್ಯಕ ಮಹತ್ವವನ್ನು ಹೊಂದಿರುತ್ತವೆ. ನೋಡಿ, ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಆರ್ಥಿಕ ಕ್ಷೇತ್ರದಲ್ಲಿ ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಂಶೋಧನೆಗಳು ಅವು ಬಹಳಷ್ಟು ವಾಣಿಜ್ಯಕ ಅಂದರೆ ವ್ಯವಹಾರ ರೂಪದ್ದವುಗಳಾಗಿರ್ತವೆ, ವಾಣಿಜ್ಯಕ ಮಹತ್ವವನ್ನು ಹೊಂದಿರುತ್ತವೆ. ಆರ್ಥಿಕ ಕ್ಷೇತ್ರಗಳಲ್ಲಿ ಹೊಸ ವಸ್ತುಗಳ ಉತ್ಪಾದನೆಯಲ್ಲಿ ಬಳಕೆದಾರರು ಉಪಯೋಗಿಸುತ್ತಾ ಬಂದಿರುವ ಹಳೆಯ ಮಾದರಿಯ ವಸ್ತುಗಳಲ್ಲಿ ಬದಲಾವಣೆ ತರುವಲ್ಲಿ, ಮಾರುಕಟ್ಟೆಯ ವಿಧಾನದಲ್ಲಿ ಮಾರ್ಪಾಡುಗಳನ್ನು ತರುವಲ್ಲಿ, ಹೊಸ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸುವಲ್ಲಿ ಸಂಶೋಧನೆಗಳು, ಅದರಲ್ಲಿಯೂ ಕೂಡ ಸಮೀಕ್ಷಾ ಸಂಶೋಧನೆಗಳು ಬಹಳಷ್ಟು ನೆರವನ್ನು ನೀಡುತ್ತವೆ. ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆರ್ಥಿಕ, ಕೈಗಾರಿಕಾ, ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸ್ವರೂಪದ ಸಂಶೋಧನೆಗಳು ಬಹಳಷ್ಟು ವಾಣಿಜ್ಯಕ ಮಹತ್ವವನ್ನು ಪಡ್ಕೊಂಡಿವೆ ಅಂತ ಹೇಳ್ತಾರೆ. ಆರ್ಥಿಕ, ಕೈಗಾರಿಕಾ, ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸ್ವರೂಪದ ಸಂಶೋಧನೆ ಬಹಳಷ್ಟು ವಾಣಿಜ್ಯಕ ಮಹತ್ವವನ್ನು ಹೊಂದಿವೆ. ಇಲ್ಲಿ ವಾಣಿಜ್ಯಕ ಮಹತ್ವವನ್ನು ಯಾಕೆ ಹೊಂದಿವೆಪ್ಪ ಅಂದರೆ, ಹೊಸ ವಸ್ತುಗಳನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು, ಅಂದರೆ ಗ್ರಾಹಕರಿಗೆ ಯಾವ ವಸ್ತುಗಳ ಮೇಲೆ ಆಸಕ್ತಿ ಇದೆ, ಯಾವ ವಸ್ತುಗಳು ಅವ್ರಿಗೆ ಇಷ್ಟ ಆಗಿದೆ ಅಂಥ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಬಳಕೆದಾರರು ಉಪಯೋಗಿಸುತ್ತಾ ಬಂದಿರುವ ಹಳೆಯ ಮಾದರಿಯ ವಸ್ತುಗಳಲ್ಲಿ ಬದಲಾವಣೆ ತರುವಲ್ಲಿ, ಬಳಕೆದಾರರು ಏನಿದ್ದಾರೆ, ಗ್ರಾಹಕರು ಈಗಾಗಲೇ ಅವರು ವಸ್ತುಗಳನ್ನು ಉಪಯೋಗಿಸ್ತಿದ್ದಾರೆ, ಉಪಯೋಗಿಸ್ತಿರ್ತಕ್ಕಂಥ ವಸ್ತುಗಳಲ್ಲಿ ಏನಾದರೂ ಬದಲಾವಣೆಯನ್ನು ತರಬೇಕಾ, ಅಥವಾ ಅದೇ ವಸ್ತು ಅವ್ರಿಗೆ ಭಾಳ ಇಷ್ಟ ಆಗಿದೆಯಾ? ಏಕೆಂದರೆ ಗ್ರಾಹಕರಿಗೆ ಯಾವುದೇ ವಸ್ತುನೂ ಕೂಡ ಪದೇ ಪದೇ ಅದೇ ವಸ್ತುವನ್ನು ಅವರು ಉಪಯೋಗಿಸ್ತಾ ಇದ್ದರೆ ಅದರ ಬಗ್ಗೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇಲ್ಲದಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಿಂದ ಇಲ್ಲಿ ಗ್ರಾಹಕರನ್ನು ತನ್ನತ್ತ ಸೆಳಿಬೇಕಾದರೆ ಬಳಕೆದಾರರು ಉಪಯೋಗಿಸುತ್ತಾ ಬಂದಿರುವ ಹಳೆಯ ಮಾದರಿಯ ವಸ್ತುಗಳಲ್ಲಿ ಬದಲಾವಣೆ ತರಬೇಕಾಗಿರುತ್ತೆ. ಇದರ ತಂತ್ರ ಏನಪ್ಪ ಅಂತಂದರೆ, ಬಳಕೆದಾರರನ್ನು ತನ್ನತ್ತ ಸೆಳೆದುಕೊಳ್ಬೇಕು, ತನ್ನತ್ತ ಸೆಳೆದುಕೊಳ್ಬೇಕು. ಇದಕ್ಕೆ ಸಂಶೋಧನೆ ಅಗತ್ಯ ಅಂತಕ್ಕಂಥದ್ದು. ಮಾರುಕಟ್ಟೆ ವಿಧಾನದಲ್ಲಿ ಮಾರ್ಪಾಡುಗಳನ್ನು ತರುವಲ್ಲಿ, ಮಾರುಕಟ್ಟೆ ವಿಧಾನದಲ್ಲಿ ಮಾರ್ಪಾಡುಗಳನ್ನು ತರಬೇಕಾದ್ರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ವಸ್ತುಗಳನ್ನು ಮಾರಾಟ ಮಾಡಬೇಕು ಅಥವಾ ಯಾವ ರೀತಿಯಾದಂಥ ದರಗಳನ್ನು ನಿರ್ಧಾರ ಮಾಡಬೇಕು, ಎಲ್ಲಿ ಮಾರಬೇಕು, ಇಂಥ ವಿಧಾನಗಳಲ್ಲಿ ಮಾರ್ಪಾಡುಗಳನ್ನು ತರುವಲ್ಲಿ, ಹೊಸ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸುವಲ್ಲಿ, ಹೊಸ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಂದರೆ ಒಂದು ಕೈಗಾರಿಕೆ ಸ್ಥಾಪನೆ ಇರ್ಬೋದು ಅಥವಾ ಯಾವುದಾದರೂ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದಿರ್ಬೋದು, ಯಾವುದಾದರೂ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದಾಗಿರ್ಬೋದು, ಇವುಗಳನ್ನು ಕೈಗೊಳ್ಬೇಕಾದ್ರೆ ಸಂಶೋಧನೆಗಳು ಅತ್ಯಗತ್ಯ. ಯಾವ ಯೋಜನೆಯನ್ನು ಕೈಗೊಳ್ಬೇಕು, ಅದು ಪಂಚವಾರ್ಷಿಕ ಯೋಜನೆನ, ವಾರ್ಷಿಕ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆನ, ಯಾವುದು ಯಾವ ಕಾರ್ಯಕ್ರಮ ಅಂತಕ್ಕಂಥದ್ದು, ಯಾವ ಯೋಜನೆಯನ್ನು ರೂಪಿಸಬೇಕಾದ್ರೆ ಸಂಶೋಧನೆ. ಇವತ್ತು ನಮ್ಮಲ್ಲಿ ಅನ್ನಭಾಗ್ಯ, ಶಾದಿ ಭಾಗ್ಯ ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಈ ಯೋಜನೆಗಳೆಲ್ಲವೂ ಕೂಡ ಒಂದಲ್ಲ ಒಂದು ಸಂಶೋಧನೆಯ ವರದಿಗಳ ಸಲಹೆಗಳನ್ನು, ಫಲಿತಾಂಶಗಳನ್ನು ಆಧರಿಸಿನೇ ಇವತ್ತು ನಮ್ಮಲ್ಲಿ ಯೋಜನೆಗಳಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಅದರಿಂದ ಸಂಶೋಧನೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಅದರಲ್ಲಿಯೂ ಕೂಡ ಸಮೀಕ್ಷಾ ಸಂಶೋಧನೆಗಳು ಬಹಳಷ್ಟು ನೆರವನ್ನು ನೀಡುತ್ತವೆ ಅಂತಕ್ಕಂಥ ಮಾತು ಹೇಳ್ತಾರೆ. ಇವು ಸರ್ವೆ ಅಂತಕ್ಕಂಥವೇನಿದ್ದಾವೆ, ಸರ್ವೆ ಬಹಳಷ್ಟು ಸಹಕಾರಿಯಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಿಂದ ಸಾಮಾಜಿಕ ವಿಜ್ಞಾನಗಳಲ್ಲಿ ಅಥವಾ ಸಾಮಾಜಿಕ ಅಧ್ಯಯನಗಳಲ್ಲಿ ಸಂಶೋಧನೆಯ ಮಹತ್ವ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇನ್ನೊಂದು ಮಹತ್ವ ಏನಪ್ಪ ಅಂದರೆ, ಸಾಮಾಜಿಕ ಅಧ್ಯಯನಗಳಲ್ಲಿ ಸಂಶೋಧನೆಯ ಮತ್ತೊಂದು ಮಹತ್ವ ಸಂಶೋಧನೆಯು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಧೋರಣೆಗಳಿಗೆ ಹಾಗೂ ಯೋಜನೆಗಳಿಗೆ ಆಧಾರಪ್ರಾಯವಾಗಿದೆ. ಸಂಶೋಧನೆಯು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಧೋರಣೆಗಳಿಗೆ ಹಾಗೂ ಯೋಜನೆಗಳಿಗೆ ಆಧಾರಪ್ರಾಯವಾಗಿದೆ. ಆಧುನಿಕ ಸರ್ಕಾರಗಳು ಅರ್ಥವ್ಯವಸ್ಥೆಯ ಕುರಿತಾದ ಹೆಚ್ಚಿನ ಎಲ್ಲ ಪ್ರಮುಖ ನಿರ್ಣಯಗಳನ್ನು ವ್ಯವಸ್ಥೆಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳ ಸಂಶೋಧನಾ ವರದಿಯನ್ನು ಆಧರಿಸಿ ಕೈಗೊಳ್ಳುತ್ತಿದೆ ಎನ್ನಬಹುದು. ಇವತ್ತು ಆಧುನಿಕ ಸರ್ಕಾರಗಳು ಅರ್ಥವ್ಯವಸ್ಥೆಯ ಕುರಿತಾದ ಹೆಚ್ಚಿನ ಎಲ್ಲ ಪ್ರಮುಖ ನಿರ್ಣಯಗಳನ್ನು, ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾದರೆ ವ್ಯವಸ್ಥೆಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳ ಸಂಶೋಧನಾ ವರದಿಯನ್ನು ಆಧರಿಸಿಯೇ ಕೈಗೆತ್ತಿಕೊಳ್ಳುತ್ತಿದೆ ಎನ್ನಬಹುದು. ಇಲ್ಲಿ ಸಂಶೋಧನಾ ವರದಿಯನ್ನು ಆಧರಿಸಿ ಆರ್ಥಿಕ ಯೋಜನೆಗಳನ್ನು ರೂಪಿಸಿದ್ದೇ ಆದರೆ ಆ ಯೋಜನೆಗಳು ಯಶಸ್ವಿಯಾಗಬಲ್ಲವು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಉದಾಹರಣೆಗೆ, ಸರ್ಕಾರದ ಬಜೆಟ್ಗಳನ್ನು ಸಾಮಾನ್ಯವಾಗಿ ಜನರ ಅಗತ್ಯ ಹಾಗೂ ಅಪೇಕ್ಷೆಗಳ ಹಾಗೂ ಲಭ್ಯವಿರುವ ಸಂಪನ್ಮೂಲಗಳ ಹಿನ್ನೆಲೆಯಲ್ಲಿಯೇ ರೂಪಿಸಲಾಗುವುದು. ಈಗ ನಾವು ಬಜೆಟ್ ಮಂಡನೆ ಮಾಡ್ತಿದ್ದೀವಿ ಸರ್ಕಾರ ಅಂತಂದರೆ, ಅದು ಜನರಿಗೆ ಏನೇನು ಅಗತ್ಯ ಇದೆ ಹಾಗೂ ಅವರ ಅಪೇಕ್ಷೆಗಳೇನು ಮತ್ತು ಲಭ್ಯವಿರುವ ಸಂಪನ್ಮೂಲ ಎಷ್ಟಿದೆ, ಅದರ ಹಿನ್ನೆಲೆಯಲ್ಲೇ ಬಜೆಟನ್ನು ರೂಪಿಸ್ತಾರೆ. ಸುಮ್ಮನೆ ಬಜೆಟ್ ರೂಪಿಸಿದ್ರೆ ಏನಾಗುತ್ತಪ್ಪ ಅಂದರೆ, ಬಜೆಟಲ್ಲಿ ಅಷ್ಟು ಹಣವನ್ನು ನಿಗದಿಪಡಿಸಿದ್ದೀವಿ ಅಂತ ಹೇಳ್ತಾರೆ, ಎಲ್ಲಿಂದ ತರಬೇಕು ಆ ಹಣ ಇದನ್ನು ಹೇಳಿರಲ್ಲ, ಆಗ ಫೇಲ್ಯೂರ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ, ಅದರಲ್ಲೂ ಕೂಡ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಬೇಕು ಅಂತಕ್ಕಂಥದ್ದು ಬಜೆಟಲ್ಲಿ ಘೋಷಣೆ ಆಗುತ್ತೆ. ಆದರೆ ಈ ಲ್ಯಾಪ್ಟಾಪ್ಗಳಿಗೆ ಖರ್ಚಾಗುವ ಅಥವಾ ವ್ಯಯವಾಗುವ ಹಣದ ಮೂಲವನ್ನು ಸರಿಯಾಗಿ ಸೂಚಿಸಿರಲ್ಲ. ಯಾವಾಗ ಹಣದ ಮೂಲ ಸೂಚಿಸಿರಲ್ಲ ಆಗ ಫೇಲ್ಯೂರ್ ಆಗುತ್ತೆ. ಆ ಸೋರ್ಸಸ್ಸು ಬೇಕು, ಆ ಹಣದ ಮೂಲ ಬೇಕು, ಲಭ್ಯವಿರುವ ಸಂಪನ್ಮೂಲಗಳ ಹಿನ್ನೆಲೆಯಲ್ಲಿ ರೂಪಿಸಲಾಗುವುದು. ಅಂದರೆ ಇಲ್ಲಿ ಸರ್ಕಾರದ ಬಜೆಟ್ಗಳನ್ನು ಸಾಮಾನ್ಯವಾಗಿ ಜನರ ಅಗತ್ಯ ಹಾಗೂ ಅಪೇಕ್ಷೆಗಳು ಹಾಗೂ ಲಭ್ಯವಿರುವ ಸಂಪನ್ಮೂಲಗಳ ಹಿನ್ನೆಲೆಯಲ್ಲಿ ರೂಪಿಸಲಾಗುವುದು. ಜನರ ಆರ್ಥಿಕ ಅಗತ್ಯತೆಗಳ ಪೂರೈಕೆಗಾಗಿ ಎಷ್ಟು ಖರ್ಚಾಗಬಹುದು, ಆ ಖರ್ಚನ್ನು ನಿಭಾಯಿಸಲು ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಹೆಚ್ಚುವರಿಯಾಗಿ ಪಡೆಯಬಹುದು ಎನ್ನುವುದರ ಕುರಿತು ಸಂಶೋಧನೆಯ ಅಗತ್ಯವಿದೆ. ಸಂಶೋಧನೆ ಯಾಕೆ ಮಾಡಬೇಕು ಅಥವಾ ಸಂಶೋಧನೆಗೆ ಯಾಕೆ ಮಹತ್ವವನ್ನು ನೀಡಬೇಕು ಅಂತಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ನಾವು ಕಾರಣಗಳನ್ನು ಕೊಡ್ತೀವಿ. ಆ ಪ್ರಮುಖ ಕಾರಣಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದೇನಪ್ಪ ಅಂದರೆ, ಜನರ ಆರ್ಥಿಕ ಅಗತ್ಯತೆಗಳ ಪೂರೈಕೆಗಾಗಿ ಎಷ್ಟು ಖರ್ಚಾಗ್ಬೋದು. ಅವ್ರ ಆರ್ಥಿಕ, ಅವನಿಗೆ ಉದ್ಯೋಗ ಬೇಕು ಅಥವಾ ಸಾಲ ಬೇಕು ಅಥವಾ ಅವನಿಗೆ ಯಾವುದೋ ಸವಲತ್ತುಗಳು ಬೇಕು, ಶಿಕ್ಷಣ ಬೇಕು, ಆಹಾರ ಬೇಕು, ಯಾವುದೋ ಬೇಕು, ಆರ್ಥಿಕ ಅಗತ್ಯಗಳ ಪೂರೈಕೆಗಾಗಿ ಎಷ್ಟು ಖರ್ಚಾಗ್ಬೋದು ಮತ್ತು ಆ ಖರ್ಚನ್ನು ನಿಭಾಯಿಸಲು ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯವನ್ನು ಹೆಚ್ಚುವರಿಯಾಗಿ ಪಡೆಯಬಹುದು. ಈಗ ಆಲ್ರೆಡಿ ಏನು ಆದಾಯ ಬರ್ತಿದೆ, ಖರ್ಚಿದೆ, ಅದಕ್ಕೆ ಸರಿ ಹೋಯ್ತು. ಆದರೆ ಇನ್ನೂ ಸಮಸ್ಯೆ ಇದೆ ಸಮಾಜದಲ್ಲಿ. ಆ ಸಮಸ್ಯೆಯನ್ನು ನಾವು ಸರಿದೂಗಿಸ್ಬೇಕಾದ್ರೆ ಯಾವ ಮೂಲಗಳಿಂದ ಹೆಚ್ಚು ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಶೋಧನೆ ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಬೇರೆ ಯಾರೋ ಇಷ್ಟ ಬಂದರ ಮೇಲೆಲ್ಲನ ತೆರಿಗೆ ಹಾಕ್ತೀವಿ ಅಂತಂದರೆ ಜನ ಎಲ್ಲನೂ ಕೂಡ ಅದನ್ನು ಪ್ರತಿಭಟಿಸ್ಬೋದು, ಅದರ ವಿರುದ್ಧ ಪ್ರತಿಭಟನೆ ಮಾಡ್ಬೋದು. ಅದರಿಂದ ಇಲ್ಲಿ ಸಂಶೋಧನೆಯನ್ನು ಕೈಗೊಂಡು ತೆರಿಗೆಯನ್ನು ಇಂತಿಂತಹ ಮೂಲಗಳ ಮೇಲೆ ವಿಧಿಸಿದಾಗ ಆದಾಯ ಬರುತ್ತದೆ, ಆ ಆದಾಯದಿಂದ ನಿಮ್ಮ ಆರ್ಥಿಕ ಅಗತ್ಯತೆಗಳನ್ನು ಪೂರೈಸಬಹುದು ಅಂತ ನಾವು ಕಾರ್ಯಕ್ರಮವನ್ನು ರೂಪಿಸಿದರೆ ಆಗ ಕಾರ್ಯಕ್ರಮ ಉತ್ತಮವಾಗಿ ಅಥವಾ ಯೋಜನೆ ಉತ್ತಮವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂದರೆ ಇದಕ್ಕೆ ಸಂಶೋಧನೆ ಅಗತ್ಯವಿದೆ. ಅಂತಹ ನಂಬಲರ್ಹವಾದ ಸಂಶೋಧನಾ ವರದಿ ಆಧಾರದ ಮೇಲೆ ಅರ್ಥಶಾಸ್ತ್ರಜ್ಞರು ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ನೀಡಿ ನಿರ್ಣಯಗಳನ್ನು ಕೈಗೊಳ್ಳಲು ಸಹಾಯ ಮಾಡುವರು. ಅಂದರೆ ಅರ್ಥಶಾಸ್ತ್ರಜ್ಞರು ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ಕೊಟ್ಟು ನಿರ್ಣಯಗಳನ್ನು ಕೈಗೊಳ್ಳಲು ಸಹಾಯ ಮಾಡ್ತಾರೆ. ಅಂದರೆ ಇಂಥ ನಿರ್ಧಾರನ ತೆಗೆದುಕೊಳ್ಳಿ, ಆ ನಿರ್ಧಾರದಿಂದ ನಿಮಗೆ ಆದಾಯ ಬರುತ್ತೆ, ಆ ಆದಾಯವನ್ನು ನೀವು ಇಂಥ ಕಡೆ ಉಪಯೋಗಿಸ್ಬೋದು ಅಥವಾ ವಿನಿಯೋಗಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಉದಾಹರಣೆಗೆ, ನೀವು 2% ತೆರಿಗೆಯನ್ನು ಅಬಕಾರಿ ಸುಂಕವನ್ನು ಹೆಚ್ಚಿಸಿದರೆ ಅದರಿಂದ ಬರ್ತಕ್ಕಂಥ ಆದಾಯದಿಂದ ಬಡ ಮಕ್ಕಳಿಗೆ ಲ್ಯಾಪ್ಟಾಪನ್ನು ನೀವು ಕೊಡಬಹುದು. ಈ ಥರ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದು ಸಂಶೋಧನೆ ಮಾಡಿ ಸಂಶೋಧನೆಯ ಫಲಿತಾಂಶದ ಆಧಾರದ ಮೇಲೆ ನಾವು ಯೋಜನೆಯನ್ನು ರೂಪಿಸಿಕೊಂಡ್ರೆ ನಾವು ಆ ಯೋಜನೆ ಯಶಸ್ವಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಕೇವಲ ಬಜೆಟನ್ನು ರೂಪಿಸಿಕೊಳ್ಳುವ ವಿಷಯದಲ್ಲಿ ಮಾತ್ರವಲ್ಲದೆ ಬಹುತೇಕ ಆರ್ಥಿಕ ವಿಷಯಗಳ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲು ಸರ್ಕಾರಗಳಿಗೆ ಆರ್ಥಿಕ ಸಂಶೋಧನಾ ವರದಿಗಳೇ ಆಧಾರವಾಗಿರುತ್ತವೆ. ಅಂದರೆ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಬರೀ ಬಜೆಟ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದಲ್ಲದೆ ಬಹುತೇಕ ಆರ್ಥಿಕ ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಸರ್ಕಾರಗಳಿಗೆ ಆರ್ಥಿಕ ಸಂಶೋಧನಾ ವರದಿಗಳೇ ಆಧಾರವಾಗಿರ್ತವೆ. ಸರ್ಕಾರಗಳು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೂ ಕೂಡ, ಯೋಜನೆಗಳನ್ನು ರೂಪಿಸಬೇಕಾದ್ರೂ ಕೂಡ ಆರ್ಥಿಕ ವರದಿಗಳ ಆಧಾರದ ಮೇಲೆ ರೂಪುಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಉದಾಹರಣೆಗೆ, ಕೃಷಿಕರ ಸಮಸ್ಯೆಗಳ ಬಗ್ಗೆ ಅವರ ಬೇಡಿಕೆಯಂತೆ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಕೃಷಿ ಸಾಲ ಪೂರೈಕೆ ಮಾಡುವ ಕುರಿತು, ಇಲ್ಲಿ ಕೃಷಿ ಸಮಸ್ಯೆಗಳ ಬಗ್ಗೆ ಅವರ ಬೇಡಿಕೆ, ಕೃಷಿ ರೈತರಿಗೆ ಏನು ನಮಗೆ ಕಡಿಮೆ ಬಡ್ಡಿ ಕೊಡಬೇಕು, ದೀರ್ಘಾವಧಿ ಸಾಲ ಬೇಕು. ಹೆಚ್ಚಿನ ಬಡ್ಡಿ ಅಲ್ಪಾವಧಿ ಆದರೆ ಬೆಳೆ ನಷ್ಟ ಆದರೆ ಅವನು ಬಡ್ಡಿನೂ ಕಟ್ಟೋಕ್ಕಲ್ಲ, ಅಸಲು ಕಟ್ಟೋಕ್ಕಲ್ಲ, ಅವನು ರೈತನಿಗೆ ತೊಂದರೆ ಆಗುತ್ತೆ, ಸಂಕಷ್ಟದಲ್ಲಿ ಸಿಲುಕ್ತಾನೆ. ಇದರಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು, ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಕೊಡಬೇಕು, ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ಕೊಡಬೇಕು ಮತ್ತು ದೀರ್ಘಾವಧಿಯದ್ದಾಗಿರಬೇಕು. ಈ ವರ್ಷ ಕೊಟ್ಟು ಮುಂದಿನ ವರ್ಷನೇ ಕೊಡು ಅಂದರೆ ಎಲ್ಲಿಂದ ತಂದು ಕೊಡ್ತಾನೆ? ತಂದು ಕೊಡೋಕ್ಕಾಗಲ್ಲ. ಯಾಕೆ? ಬೆಳೆ ವಿಫಲವಾಗಿರುತ್ತೆ, ಮಳೆ ಬಂದಿರಲ್ಲ, ಅಥವಾ ಮಳೆ ಬೆಳೆ ಎರಡೂ ಇದ್ದರೆ ಅವನಿಗೆ ಬೆಲೆ ಸಿಕ್ಕಿರಲ್ಲ. ಇದರಿಂದ ರೈತ ಕಂಗಾಲಾಗ್ತಾನೆ. ಇದರಿಂದ ರೈತನನ್ನು ನಾವು ಬಚಾವ್ ಮಾಡಬೇಕಂದ್ರೆ, ಅಂದರೆ ಅವನ್ನ ಉಳಿಸ್ಬೇಕು ಅಂದರೆ, ರೈತನನ್ನು ಅಥವಾ ರೈತನಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲಗಳನ್ನು ಕೊಡಬೇಕಾಗಿರುತ್ತೆ. ಅಥವಾ ಸಣ್ಣ ಕೈಗಾರಿಕೆಗಳಿಗೆ ಸಹಾಯಧನ ನೀಡುವ ಕುರಿತು, ಸಣ್ಣ ಕೈಗಾರಿಕೆಗಳಿಗೆ ಸಹಾಯಧನ ಕೊಡಬೇಕಾದ್ರೆ ಆರ್ಥಿಕ ವರದಿಗಳು ಆಧಾರವಾಗಿರ್ತವೆ. ಹೊಸದಾದ ಬೃಹತ್ ಕೈಗಾರಿಕೋದ್ಯಮಗಳಿಗೆ ಲೈಸೆನ್ಸ್ ಅಥವಾ ಪರವಾನಗಿ ನೀಡುವ ಬಗ್ಗೆ, ಹೊಸದಾಗಿರ್ತಕ್ಕಂತಹ ಬೃಹತ್ ಕೈಗಾರಿಕೆಗಳಿಗೆ ನಾವು ಲೈಸೆನ್ಸ್ ಕೊಡಬೇಕಂದ್ರೆ, ಪರವಾನಗಿ ಕೊಡಬೇಕಾದ್ರೆ, ದೇಶದಲ್ಲಿನ ವಿತರಣಾ ವ್ಯವಸ್ಥೆಯ ಅಸಮರ್ಪಕತೆಯನ್ನು ನಿವಾರಿಸುವ ಸಂಬಂಧವಾದ ಹೊಸ ಯೋಜನೆಯ ಕುರಿತು ನಿರ್ಣಯ ಕೈಗೊಳ್ಳುವಾಗ ಆಯಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಂಶೋಧನೆಗಳು ಮೂಲಾಧಾರವಾಗಿರುತ್ತವೆ. ಅಂದರೆ ಸಂಶೋಧನೆಗಳ ವರದಿಯ ಆಧಾರದ ಮೇಲೆ ಕೃಷಿಕರ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು, ಸಣ್ಣ ಕೈಗಾರಿಕೆಗಳಿಗೆ ಸಹಾಯಧನವನ್ನು ಕೊಡ್ಬೋದು, ಬೃಹತ್ ಕೈಗಾರಿಕೋದ್ಯಮಗಳಿಗೆ ಲೈಸೆನ್ಸ್ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದಕ್ಕೆ ಸಂಶೋಧನಾ ವರದಿಗಳೇ ಮೂಲ ಆಧಾರವಾಗಿರುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮತ್ತು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಸರ್ಕಾರಿ ಕಾರ್ಯವ್ಯಾಪ್ತಿಯಲ್ಲಿ ಸಹಾಯಕ್ಕೆ ಬರುವಂತಹ ಸಂಶೋಧನಾ ಸಾಧನಕ್ಕೆ ಮೂರು ಮುಖಗಳಿವೆ ಎನ್ನಬಹುದು. ಅಂದರೆ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಸರ್ಕಾರಿ ಕಾರ್ಯವ್ಯಾಪ್ತಿಯಲ್ಲಿ ಸಹಾಯಕ್ಕೆ ಬರ್ತಕ್ಕಂಥ ಸಂಶೋಧನಾ ಸಾಧನಕ್ಕೆ ಮೂರು ಮುಖಗಳಿವೆ. ಒಂದು, ನಿರಂತರವಾದ ಮಾಹಿತಿ ಸಂಗ್ರಹಣೆಯಿಂದ ಆರ್ಥಿಕ ರಚನೆಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ನಡೆಸುತ್ತಿರುವುದು. ಒಂದೇದು ನಿರಂತರವಾದ ಮಾಹಿತಿ ಸಂಗ್ರಹಣೆ, ಮಾಹಿತಿ ಸಂಗ್ರಹಣೆ ನಿರಂತರವಾಗಿರಬೇಕು, ಆರ್ಥಿಕ ರಚನೆಗೆ ಸಂಬಂಧಿಸಿದ ಸಂಶೋಧನೆಗಳು ನಡೆಸ್ತಾ ಇರಬೇಕು. ನಿರಂತರವಾದ ಮಾಹಿತಿ ಸಂಗ್ರಹಣೆಯಿಂದ ಆರ್ಥಿಕ ರಚನೆಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ನಡೆಸುತ್ತಿರುವುದು. ಎರಡನೇದು, ಸಮಸ್ಯಾತ್ಮಕವಾಗಿ ಕಂಡುಬರುವ ಘಟಕಗಳನ್ನು ಬೆಳವಣಿಗೆಗಳನ್ನು ಮತ್ತು ಘಟನೆಗಳನ್ನು ಅಧ್ಯಯನ ಮಾಡಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವುದು. ಅಂದರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು. ಏನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದನ್ನ ಏನಂತ ಕರಿತೀವಿ, ಎರಡನೇ ಒಂದು ದೃಷ್ಟಿಕೋನ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸಮಸ್ಯಾತ್ಮಕವಾಗಿ ಕಾಣಬರುವ ಘಟಕಗಳನ್ನು, ಬೆಳವಣಿಗೆಗಳನ್ನು, ಘಟನೆಗಳನ್ನು ಅಧ್ಯಯನ ಮಾಡಿ, ಯಾವ್ಯಾವ ಸಮಸ್ಯೆ ಇದೆ, ಯಾವ್ಯಾವ ಘಟಕದಲ್ಲಿ, ಯಾವ್ಯಾವ ಬೆಳವಣಿಗೆಯಲ್ಲಿ, ಯಾವ್ಯಾವ ಘಟನೆಗಳಲ್ಲಿ ಸಮಸ್ಯೆ ಇದೆ ಅಂತ ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವುದು. ಮೂರನೇದು, ಮುಂದಿನ ದಿನಗಳಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಯಾವ ಬೆಳವಣಿಗೆಗಳು ಉಂಟಾಗಬಹುದೆಂಬುದರ ಕುರಿತಾಗಿ ಭವಿಷ್ಯ ಸೂಚನೆ ನೀಡಿ ಸರ್ಕಾರವನ್ನು ಎಚ್ಚರಿಸುವುದು. ಮುಂದಿನ ದಿನಗಳಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಯಾವ ಬೆಳವಣಿಗೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇವಾಗ ಉದಾಹರಣೆಗೆ ಯಾವುದೋ ಒಂದು ಯೋಜನೆಯನ್ನು ಜಾರಿಗೆ ತಂದರೆ, ಅಥವಾ ಒಂದು ನೀತಿಯನ್ನು ಜಾರಿಗೆ ತಂದರೆ, ಒಂದು ಪಾಲಿಸಿಯನ್ನು ಧೋರಣೆಯನ್ನು ಜಾರಿಗೆ ತಂದರೆ, ಅದರಿಂದ ಮುಂದಿನ ದಿನಗಳಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ಉಂಟಾಗ್ತವೆ, ಇದಕ್ಕೆ ಸಂಬಂಧಿಸಿದಂತೆ ಭವಿಷ್ಯ ಸೂಚನೆ ನೀಡಿ, ಭವಿಷ್ಯತ್ತಿನಲ್ಲಿ ಆಗ್ಬೋದು ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟು ಸರ್ಕಾರವನ್ನು ಎಚ್ಚರಿಸಬೇಕು. ಈ ರೀತಿ ಮಾಡಬೇಕಾದಾಗ ಸಂಶೋಧನೆ ಸಮಾಜ ಅಧ್ಯಯನಗಳಲ್ಲಿ ಅಥವಾ ಸಮಾಜ ವಿಜ್ಞಾನಗಳ ಅಧ್ಯಯನಗಳಲ್ಲಿ ಬಹಳಷ್ಟು ಅತ್ಯಗತ್ಯ. ಇದು ಅತ್ಯಗತ್ಯ, ಇದರ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಅದರಿಂದ ಸರ್ಕಾರಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೆ ಸರ್ಕಾರಿ ಧೋರಣೆಗಳಿಗೆ ಮತ್ತು ಯೋಜನೆಗಳಿಗೆ ಸಂಶೋಧನಾ ವರದಿಗಳೇ ಆಧಾರಪ್ರಾಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇವತ್ತೇನಾದರೂ ಕೂಡ ಸರ್ಕಾರಗಳು ಕೈಗೊಂಡಿರ್ತಕ್ಕಂಥ ಯೋಜನೆಗಳು ಫಲಪ್ರದವಾಗಲಿಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿನ ಅಸಮರ್ಪಕತೆಯೇ ವಿನಃ ಬೇರೊಂದಲ್ಲ ಅಂತಕ್ಕಂಥ ಮಾತನ್ನು ನಾವು ಘಂಟಾಘೋಷವಾಗಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ತಂದಿರತಕ್ಕಂತಹ ಅನ್ನಭಾಗ್ಯ ಯೋಜನೆ ಏನಿದೆ, ಇದು ಭಾಳಷ್ಟು ಅತ್ಯುತ್ತಮವಾದಂತಹ ಒಂದು ಯೋಜನೆ. ಕಾರಣ ಇಷ್ಟೇ, ಎರಡು ಹೊತ್ತಿನ ಊಟಕ್ಕೂ ಇಲ್ದಿರ್ತಕ್ಕಂಥ ಜನರನ್ನು ಗಮನದಲ್ಲಿಟ್ಟುಕೊಂಡು ತಂದಿರತಕ್ಕಂತಹ ಕಾರ್ಯಕ್ರಮ ಇದು. ಆದರೆ ಇದು ನಿಜವಾಗಲೂ ಕೂಡ ಎರಡು ಹೊತ್ತಿನ ಊಟಕ್ಕೂ ಇಲ್ಲದ ಜನರಿಗೆ ಮಾತ್ರ ತಲುಪುತ್ತದೆಯಾ ಇಲ್ಲವಾ ಎಂದು ಪರಿಶೀಲಿಸುವುದು ಅಥವಾ ನಿರ್ವಹಣೆ ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ವಿನಃ ಸಂಶೋಧಕನದಲ್ಲ. ಸಂಶೋಧಕ ಏನು ಹೇಳ್ಬೋದು, ಭಾರತದಲ್ಲಿ ಶೇಕಡ 70% ಅಥವಾ ಕರ್ನಾಟಕದಲ್ಲಿ ಶೇಕಡ 25% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಇವರಿಗೆ ಕಷ್ಟ ಆಗ್ತಿದೆ, ಆ ಹಿನ್ನೆಲೆಯಲ್ಲಿ ನೀವು ಪಡಿತರವನ್ನು ಇವರಿಗೆ ಜಾರಿ ಮಾಡಿ, ಪಡಿತರ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಿ ಅಂತೇಳಿ ಸಂಶೋಧನೆಯನ್ನು ಕೈಗೊಂಡು ಅಂಕಿಅಂಶಗಳ ಸಮೇತ ವರದಿಯನ್ನು ಮಂಡಿಸ್ತಾನೆ. ಈ ವರದಿ ಆಧಾರದ ಮೇಲೆ ಸರ್ಕಾರವು ಯೋಜನೆಯನ್ನು ಜಾರಿಗೊಳಿಸಿದಾಗ ಯೋಜನೆಯು ನಿರ್ದಿಷ್ಟಪಡಿಸಿದ ವ್ಯಕ್ತಿಗೆ ತಲುಪಿದೆಯೇ ಇಲ್ಲವೇ ಎಂಬುದನ್ನು ಆಯಾ ಸರ್ಕಾರಗಳು ಅಥವಾ ಆಡಳಿತ ವ್ಯವಸ್ಥೆ ಅಥವಾ ನೌಕರಶಾಹಿ ಮಾಡಬೇಕು ವಿನಃ ಬೇರಾರೂ ಅಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇಂದಿನ ಪ್ರಜ್ಞಾವಂತರಾಗಿರ್ತಕ್ಕಂಥ ಏನು ಯುವ ಸಮೂಹ ಇದೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಒಂದು ಕಡೆ ವಿರೋಧ ಇದೆ, ನೀವೆಲ್ಲ ಪುಕ್ಕಟ್ಟೆಯಾಗಿ ಉಚಿತವಾಗಿ ರೇಷನನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡ್ತಿದ್ದೀರಾ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಬೇಕು, ಇದನ್ನು ಪುಕ್ಕಟ್ಟೆಯಾಗಿ ಕೊಟ್ಟು ಸೋಮಾರಿಗಳು ಮಾಡ್ತಕ್ಕಂಥದ್ದು ಇದ್ರ ಉದ್ದೇಶ ಅಲ್ಲ. ಇದ್ರ ಉದ್ದೇಶ ಇರ್ತಕ್ಕಂಥದ್ದು ಯಾರು ಎರಡು ಹೊತ್ತಿನ ಊಟಕ್ಕೂ ಕೂಡ ಭಾಳಷ್ಟು ಕಷ್ಟ ಆಗಿರುತ್ತೆ ಅಂತಹ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತಂದಿರೋದು. ಯಾರು ದುಡಿಯೋಕ್ಕೆ ಶಕ್ತಿ ಇದೆ ಅವ್ರು ಹೋಗಿ ದುಡಿಬೇಕು, ಅದು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವಿನ್ನೂ ಸಂಶೋಧನೆಗಳನ್ನು ಕೈಗೊಳ್ಳಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬೇಕು. ಇದು ಸಾಂದರ್ಭಿಕವಾಗಿ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸಾಮಾಜಿಕ ಅಧ್ಯಯನಗಳಲ್ಲಿ ಸಂಶೋಧನೆಯ ಮಹತ್ವ ಭಾಳ ಅತ್ಯಗತ್ಯ ಅನ್ನೋದಕ್ಕೆ ಈ ವಿಚಾರನೂ ಕೂಡ ನಾವು ಗಮನಿಸಬೇಕು. ಮತ್ತೊಂದು ಸಾಮಾಜಿಕ ಅಧ್ಯಯನಗಳಲ್ಲಿ ಸಂಶೋಧನೆ ಮಹತ್ವ ಏನಪ್ಪ ಅಂದರೆ ಸಾಮಾಜಿಕ ಸಂಶೋಧನೆಗಳ ಶೈಕ್ಷಣಿಕ ಮಹತ್ವ. ಸಾಮಾಜಿಕ ಸಂಶೋಧನೆಗಳ ಶೈಕ್ಷಣಿಕ ಮಹತ್ವ, ಎಜುಕೇಷನಲ್ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಂಸ್ಥೆಗಳು, ಸಮೂಹಗಳು, ಸಮುದಾಯಗಳು, ಸಾಮಾಜಿಕ ಆರ್ಥಿಕ ತಾಂತ್ರಿಕ ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳು, ಇಂತಹ ನಾನಾ ವಿಷಯಗಳ ಕುರಿತಾಗಿ ನಡೆಯುವಂತಹ ಸಂಶೋಧನೆಗಳು ಬಹಳ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿರುತ್ತವೆ. ಯಾವುದೋ ಸಾಮಾಜಿಕ ಸಂಸ್ಥೆಗಳು, ಧರ್ಮ, ಜಾತಿ, ವಿವಾಹ, ಕುಟುಂಬ ಅಥವಾ ಸಮೂಹಗಳು, ಹಿಂದುಳಿದ ಸಮೂಹ, ಮುಂದುವರಿದ ಸಮೂಹ ಅಥವಾ ಅಭಿವೃದ್ಧಿ ಹೊಂದಿದ ಸಮೂಹ, ನಾಗರಿಕ ಸಮೂಹ, ಅನಾಗರಿಕ ಸಮೂಹ, ಇತರ ಸಮುದಾಯಗಳು, ಸಣ್ಣ ಸಮುದಾಯಗಳು, ಆದಿವಾಸಿ ಸಮುದಾಯಗಳು, ಗ್ರಾಮೀಣ ಸಮುದಾಯಗಳು, ನಗರ ಸಮುದಾಯಗಳು, ಈ ರೀತಿ ಸಮುದಾಯಗಳು, ಸಾಮಾಜಿಕ ಆರ್ಥಿಕ ತಾಂತ್ರಿಕ ಅಭಿವೃದ್ಧಿ ಯೋಜನೆಗಳು. ಇಲ್ಲಿ ಸಾಮಾಜಿಕ ಯೋಜನೆಗಳಿರ್ಬೋದು, ತಾಂತ್ರಿಕ ಯೋಜನೆಗಳಿರ್ಬೋದು, ಆರ್ಥಿಕ ಯೋಜನೆಗಳಿರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು, ಇಂತಹ ನಾನಾ ವಿಷಯಗಳ ಕುರಿತಾಗಿ ನಡೆಯುವಂತಹ ಸಂಶೋಧನೆಗಳು ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಯಾಕೆಂತಂದರೆ ಇವು ಯಾವ ಸಂಸ್ಥೆಯಲ್ಲಿ ಬದಲಾವಣೆ ಆಗಿದೆಯಾ ಇಲ್ವಾ, ಯಾವ ಸಮೂಹಗಳಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಯಾವ ಸಮೂಹದ ಸಮಸ್ಯೆ ಏನು, ಯಾವ ಸಮುದಾಯಗಳ ಸ್ಥಿತಿಗತಿಗಳೇನು ಎಂಬುದನ್ನು ಕೂಲಂಕುಷವಾಗಿ ಬಹಳಷ್ಟು ವಿವರಣಾತ್ಮಕವಾಗಿ ಆಳವಾಗಿ ಅಧ್ಯಯನ ಮಾಡಿರುವುದರಿಂದ ಇಲ್ಲೇನಾಗುತ್ತಪ್ಪ ಅಂತಂದರೆ ಶೈಕ್ಷಣಿಕ ಪ್ರಯೋಜನ ನಮಗೆ ದೊರೆಯುತ್ತೆ. ಉದಾಹರಣೆಗೆ ಆದಿವಾಸಿ ಸಮುದಾಯದ ಬಗ್ಗೆ ಅಧ್ಯಯನ ಮಾಡಿದಾಗ ಆದಿವಾಸಿಗಳ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ರೀತಿ ನೀತಿ ಪದ್ಧತಿ ಅವರ ಸಮಸ್ಯೆ ಅಥವಾ ಸವಾಲುಗಳು ಎಲ್ಲವೂ ಕೂಡ ಒಟ್ಟಾರೆ ಸಮಗ್ರ ಚಿತ್ರಣನೇ ಬರುತ್ತೆ. ಅದರಿಂದ ಇದು ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಯೋಜನಕಾರಿ. ಸಮೂಹಗಳು, ಒಂದು ಪ್ರಾಥಮಿಕ ಸಮೂಹ ಇರುತ್ತೆ, ಮಾಧ್ಯಮಿಕ ಸಮೂಹ ಇರುತ್ತೆ, ಒಳ ಸಮೂಹ ಇರುತ್ತೆ, ಹೊರ ಸಮೂಹಗಳು ಇರ್ತವೆ. ಇಂತಹ ಸಮೂಹಗಳ ಬಗ್ಗೆ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದು ಶೈಕ್ಷಣಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಸಂಶೋಧನೆಗಳ ಮುಖಾಂತರ ಲಭ್ಯವಾಗುವ ಬಹಳ ಅಪರೂಪದ ಕೆಲವು ಮಾಹಿತಿಗಳು, ಕೆಲವು ವಿಷಯಗಳ ಕುರಿತಾದ ವಿಶೇಷವಾದ ಒಳನೋಟಗಳು, ಒಂದು ಪ್ರಕರಣ, ಘಟನೆ, ಸಂಸ್ಥೆ ಮುಂತಾದವುಗಳ ಉಗಮ, ಇತಿಹಾಸ, ಬೆಳವಣಿಗೆ ಮತ್ತು ಸಾಮಾಜಿಕ ಪಾತ್ರಗಳ ಬಗ್ಗೆ ಲಭ್ಯವಾಗುವ ವಿವರಗಳು ಕೆಲವೊಮ್ಮೆ ತತ್ಕ್ಷಣದ ಉಪಯುಕ್ತತೆಯನ್ನು ಹೊಂದಿಲ್ಲದೇ ಹೋದರೂ ಶೈಕ್ಷಣಿಕವಾಗಿ ಬಹಳ ಅಮೂಲ್ಯವಾಗಿರುವುದುಂಟು. ಇಲ್ಲಿ ಯಾವುದೋ ಒಂದು ಘಟನೆಯ ಬಗ್ಗೆ, ಒಂದು ಪ್ರಕರಣದ ಬಗ್ಗೆ, ಒಂದು ಸಂಸ್ಥೆಯ ಬಗ್ಗೆ ಅಥವಾ ಈ ಸಂಸ್ಥೆ ಬಗ್ಗೆ ಅಪರೂಪವಾದಂತಹ ಕೆಲವು ಮಾಹಿತಿಗಳು, ಕೆಲವು ವಿಷಯಗಳ ಕುರಿತಾದ ವಿಶೇಷವಾದ ಒಳನೋಟಗಳು ಯಾವುದೋ ಒಂದು ಘಟನೆ ಬಗ್ಗೆ, ಪ್ರಕರಣದ ಬಗ್ಗೆ, ಸಂಸ್ಥೆಯ ಮುಂತಾದವುಗಳ ಉಗಮ, ಇತಿಹಾಸ, ಬೆಳವಣಿಗೆ, ಸಾಮಾಜಿಕ ಪಾತ್ರಗಳ ಬಗ್ಗೆ ಲಭ್ಯವಾಗುವ ವಿವರಗಳು ಕೆಲವೊಮ್ಮೆ ತತ್ಕ್ಷಣದ ಉಪಯುಕ್ತತೆಯನ್ನು ಹೊಂದಿಲ್ಲದೇ ಹೋದರೂ ಕೂಡ ಶೈಕ್ಷಣಿಕವಾಗಿ ಬಹಳಷ್ಟು ಅತ್ಯಮೂಲ್ಯವಾಗಿರುವುದುಂಟು ಅಥವಾ ಪ್ರಯೋಜನಕಾರಿಯಾಗಿರುವುದುಂಟು. ಉದಾಹರಣೆಗೆ, ನಾವು ಚೋಳರ ಇತಿಹಾಸವನ್ನು ಅಥವಾ ಚೋಳರ ಉಗಮವನ್ನು, ಚೋಳರ ಬೆಳವಣಿಗೆಯನ್ನು ನಾವು ಅಧ್ಯಯನ ಮಾಡೋದರಿಂದ ನಮಗೇನು ಉಪಯೋಗ ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಯಾಕೆಂದರೆ ಚೋಳರ ಕಾಲದಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು, ರಾಜಕೀಯ ಸ್ಥಿತಿಗತಿಗಳು ಅಥವಾ ಅಂದಿನ ಆರ್ಥಿಕ ಪರಿಸ್ಥಿತಿ ಇವುಗಳೆಲ್ಲವನ್ನೂ ಅಧ್ಯಯನ ಮಾಡೋದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಇದರಿಂದ ನಮಗೆ ಅರಿವಾಗುತ್ತದೆ, ಇದರಿಂದ ತಿಳಿದು ಬರುತ್ತೆ. ಅಂದರೆ ಒಂದು ಸಂಸ್ಥೆ ಹುಟ್ಕೊಳ್ಳುತ್ತೆ, ಯಾವುದೋ ಒಂದು ಸಂಸ್ಥೆ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ಉದಾಹರಣೆಗೆ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಒಂದು ವಿಶ್ವವಿದ್ಯಾಲಯದ ಬಗ್ಗೆ ನಾನು ಸಂಶೋಧನೆಯನ್ನು ಕೈಗೊಂಡಾಗ ಪ್ರಸ್ತುತ ಅದು ಯಾರಿಗೂ ಬೇಡದ್ದಾಗಿರಬಹುದು, ಆದರೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಅದರ ಪ್ರಯೋಜನ ದೊರೆಯುತ್ತೆ. ಯಾವುದೋ ಒಂದು ಪ್ರಕರಣ, ಏನು ಪ್ರಕರಣ, ಇಲ್ಲಿ ಎಂಡೋಸಲ್ಫಾನ್ ಅಂತಕ್ಕಂಥ ಒಂದು ಪ್ರಕರಣ, ಎಂಡೋಸಲ್ಫಾನ್ ಅಂತಕ್ಕಂಥ ಒಂದು ಪ್ರಕರಣ. ಎಂಡೋಸಲ್ಫಾನ್ ಅಂತಕ್ಕಂಥ ಘಟನೆ ಅಥವಾ ಪ್ರಕರಣ ಯಾಕೆ ನಡೀತು, ಹೇಗೆ ನಡೀತು, ಎಲ್ಲಿ ನಡೀತು, ಅದರಿಂದ ಏನೇನು ಅನಾನುಕೂಲ ಆಯಿತು, ಅಥವಾ ಎಂಡೋಸಲ್ಫಾನ್ಗೆ ಒಳಗಾದಂಥ ವ್ಯಕ್ತಿಗಳ್ಯಾರು, ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು ಅಂತ ನಾನು ಸಂಶೋಧನೆಯನ್ನು ಮಾಡಿ ವರದಿಯನ್ನು ಸಿದ್ಧಪಡಿಸ್ತಿದ್ರೆ ಅದರಿಂದ ತತ್ಕ್ಷಣದ ಪ್ರಯೋಜನ ಆಗದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದರಿಂದ ಅಮೂಲ್ಯವಾಗಿರ್ತಕ್ಕಂಥ ಪ್ರಯೋಜನ ನಮಗೆ ದೊರೆಯುತ್ತದೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಅವಿಭಕ್ತ ಕುಟುಂಬದ ಬಗ್ಗೆ ನಾವು ಇವತ್ತೇನಾದರೂ ಕೂಡ ಒಂದು ಸಂಸ್ಥೆ ಅವಿಭಕ್ತ ಕುಟುಂಬ ಅಂತಕ್ಕಂಥ ಅದರ ಬಗ್ಗೆ ನಾವು ಇವತ್ತೇನು ಮಾತಾಡ್ತಿದ್ದೀವಿ ಅಂದರೆ ಅದು ಕ್ಷೀಣಿಸಿದೆ, ಸಮಾಜದಲ್ಲಿಲ್ಲ, ಅದು ನಾಶ ಆಗಿದೆ, ಅದರ ಬಗ್ಗೆ ಅಧ್ಯಯನ ಮಾಡಬಾರ್ದು ಅಥವಾ ಅದರ ಬಗ್ಗೆ ಮಾತಾಡಬಾರ್ದು ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಮೂಡ್ತಾ ಇದೆ. ಆದರೆ ಅವಿಭಕ್ತ ಕುಟುಂಬಗಳ ಬಗ್ಗೆ ಏನು ಸ್ಟಡಿ ಮಾಡಿದರು, ಅಧ್ಯಯನ ಮಾಡಿದರು, ಆ ಅಧ್ಯಯನಗಳನ್ನು ನಾವು ಪುನಃ ಅವಲೋಕಿಸೋದ್ರಿಂದ ಒಬ್ಬ ಮನುಷ್ಯ ಈ ರೀತಿನೂ ಬದುಕ್ತಿದ್ನ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಮೂಡಿಬರುತ್ತೆ. ನಾವು ಯಾಕೆ ಹಾಗೆ ಜೀವನವನ್ನು ರೂಪಿಸ್ಕೊಳ್ಬಾರ್ದು ಅಂದರೆ ಸಾಮೂಹಿಕ ಜೀವನಕ್ಕೆ ನಾವು ಯಾಕೆ ಒಗ್ಗಿಕೊಳ್ಳಬಾರ್ದು ಅಂತಕ್ಕಂತಹ ನೆಲೆಯಲ್ಲಿ ಆಲೋಚನೆ ಮಾಡತಕ್ಕಂತಹ ಸನ್ನಿವೇಶವನ್ನು ನಮಗೆ ಸೃಷ್ಟಿಸುತ್ತೆ. ಅದರಿಂದ ಇಲ್ಲಿ ಸಾಮಾಜಿಕ ಸಂಶೋಧನೆಗಳ ಶೈಕ್ಷಣಿಕ ಮಹತ್ವ ಏನಪ್ಪ ಅಂತಂದರೆ ನಮ್ಮ ಇಂದಿನ ತಲೆಮಾರಿನ ಜನರು ಈ ರೀತಿ ಇದ್ದರು ಅಂತಕ್ಕಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದ್ರಿಂದ ಭಾಳಷ್ಟು ಉಪಯುಕ್ತಕಾರಿಯಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಸಂಶೋಧನೆಗಳು ನೀಡುವ ವಿವರಗಳು ಮುಂದೊಂದು ದಿನ ಪ್ರಾಯೋಗಿಕ ಪ್ರಾಮುಖ್ಯವನ್ನು ಪಡೆದು ಹಲವಾರು ಕಾರ್ಯಯೋಜನೆಗಳಿಗೆ ಮಾರ್ಗದರ್ಶಿಯಾಗಬಹುದು. ಅಂದರೆ ಸಂಶೋಧನೆಗಳು ನೀಡ್ತಕ್ಕಂಥ ವಿವರಗಳು ಏನಿದ್ದಾವೆ, ಮುಂದೊಂದು ದಿನ, ಈಗ ಅಲ್ಲದೇ ಇದ್ದರೂ ಕೂಡ, ಪ್ರಸ್ತುತ ಅಲ್ಲದೇ ಇದ್ದರೂ ಕೂಡ ಮುಂದೊಂದು ದಿನ ಪ್ರಾಯೋಗಿಕ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಪ್ರಾಯೋಗಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಹಲವಾರು ಕಾರ್ಯಯೋಜನೆಗಳಿಗೆ ಇವು ಮಾರ್ಗದರ್ಶಿ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಸಾಮಾಜಿಕ ಸಂಶೋಧನೆಗಳು ಶೈಕ್ಷಣಿಕ ಮಹತ್ವವನ್ನು ಪಡೆದುಕೊಂಡಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಮಹತ್ವ, ಅಂತರ್ವಿಜ್ಞಾನ ಅಧ್ಯಯನಗಳಿಗೆ ಪ್ರೇರಣೆಯನ್ನು ನೀಡುವುದು. ಮೋಟಿವೇಟ್ಸ್ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್, ಅಂತರ್ವಿಜ್ಞಾನ ಅಧ್ಯಯನಗಳಿಗೆ ಪ್ರೇರಣೆ ನೀಡುವುದು. ಅಂದರೆ ಇಲ್ಲಿ ಸಮಾಜ ವಿಜ್ಞಾನಗಳೆಲ್ಲವೂ ಕೂಡ ಪರಸ್ಪರ ಅವಲಂಬನೆ ಹೊಂದಿವೆ ಎಂಬ ಸತ್ಯಾಂಶವನ್ನು ಒಪ್ಪಿಕೊಂಡಿರುವ ಈ ದಿನಗಳಲ್ಲಿ ಯಾವುದೇ ಅಧ್ಯಯನ ಶಾಸ್ತ್ರ ಅಥವಾ ವಿಜ್ಞಾನದ ಕ್ಷೇತ್ರದಲ್ಲಿ ಸಂಶೋಧನೆಯೊಂದನ್ನು ಕೈಗೊಂಡರೂ ಅದು ಆ ಶಾಸ್ತ್ರಕ್ಕೆ ಮಾತ್ರವಲ್ಲದೆ ಇತರೆ ಅಧ್ಯಯನ ಶಾಸ್ತ್ರಗಳಿಗೂ ಕೂಡ ಉಪಯುಕ್ತವಾಗಿರುವುದು. ಹಿಂದೆ ಸ್ಪೆಷಲೈಸೇಷನ್ ಎಲ್ಲನೂ ಕೂಡ ಏನು ಸೋಷಾಲಜಿ, ಪ್ರೊಫೆಷನ್ ಸೋಷಾಲಜಿ, ಸೋಷಿಯಲ್ ಆರ್ಗನೈಜೇಷನ್, ರೂರಲ್ ಡೆವಲಪ್ಮೆಂಟ್, ರೂರಲ್ ಸೋಷಾಲಜಿ, ಈ ಥರ ಪ್ರತಿಯೊಂದು ಸೋಷಾಲಜಿನಲ್ಲೇ ಸ್ಪೆಷಲೈಸೇಷನ್, ಈ ರೀತಿ ಸ್ಪೆಷಲೈಸೇಷನ್ ಅಂತಕ್ಕಂಥದ್ದು ಹೆಚ್ಚಾಗಿತ್ತು. ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ, ಈ ಥರ ಹಿಸ್ಟ್ರಿನಲ್ಲೇ ಸ್ಪೆಷಲೈಸೇಷನ್, ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಈ ರೀತಿ ಇತ್ತು. ಅಥವಾ ನಾವು ಮೆಡಿಸಿನ್ಗಳಲ್ಲಿ ಇದನ್ನು ಹೇಳ್ಬೋದು, ಇವತ್ತು ಕೂಡ ಇದೆ ಅದು, ಇನ್ನು ಸ್ಪೆಷಲೈಸೇಷನ್ ಅಂತಕ್ಕಂಥದ್ದು ಅಲ್ಲಿ ಕಾಣ್ತೀವಿ. ಅವನು ಹಾರ್ಟು, ಅವನು ಅಷ್ಟೇ ಗೊತ್ತಿರೋದು. ಹಾರ್ಟ್ ಪೇಷಂಟ್ಗಳಿಗೆ ಮಾತ್ರ ಅವನೇನು ಕೊಡ್ತಾನೆ, ಚಿಕಿತ್ಸೆಯನ್ನು ಕೊಡ್ತಾನೆ. ಐ ಸ್ಪೆಷಲಿಸ್ಟು, ಅವನು ಐಗೆ ಸಂಬಂಧಪಟ್ಟಿದ್ದು ಮಾತ್ರ ನೋಡ್ತಾನೆ. ಅಥವಾ ಕಿಡ್ನಿ, ಅವನು ಕಿಡ್ನಿಗೆ ಮಾತ್ರ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಕಾಣ್ತೀವಿ. ಇದೇ ರೀತಿ ಆದಂಥ ಸನ್ನಿವೇಶ ಸಮಾಜ ವಿಜ್ಞಾನಗಳಲ್ಲಿ ಕೂಡ ಒಂದು 3 ದಶಕಗಳ ಹಿಂದೆ ಇತ್ತು ಅಂತ ಹೇಳ್ಬೋದು, ಅಥವಾ 3-4 ದಶಕಗಳ ಹಿಂದೆ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆದರೆ ಇವತ್ತೇನಾಗ್ತಾ ಇದೆ, ಈ ರೀತಿಯಾದಂಥ ಒಂದು ಸನ್ನಿವೇಶ ಇಲ್ಲ ಅಥವಾ ವಾತಾವರಣ ಇಲ್ಲ. ಕಾರಣ ಏನಪ್ಪ ಅಂತ ಅಂದರೆ, ಪ್ರತಿಯೊಂದು ವಿಜ್ಞಾನವೂ ಕೂಡ ಪ್ರತ್ಯೇಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ಪೆಷಲೈಸೇಷನನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಅಂತರ್ವಿಜ್ಞಾನ ಅಧ್ಯಯನಗಳಿಗೆ ಭಾಳಷ್ಟು ಪ್ರೇರಣೆಯನ್ನು ನೀಡುತ್ತೆ ಸಂಶೋಧನೆ. ಇಲ್ಲಿ ಸಮಾಜ ವಿಜ್ಞಾನಗಳಲ್ಲಿ ಕೈಗೊಳ್ಳುವ ಸಂಶೋಧನೆಗಳು, ಸಮಾಜ ವಿಜ್ಞಾನಗಳು ಅಂದರೆ ಇಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಅಥವಾ ಮನಃಶಾಸ್ತ್ರ, ಮಾನವಶಾಸ್ತ್ರ, ಇವುಗಳಲ್ಲಿ ಕೈಗೊಳ್ತಕ್ಕಂಥ ಯಾವುದೇ ಸಮಾಜ ವಿಜ್ಞಾನಗಳಲ್ಲಿ ಒಂದರಲ್ಲಿ ಕೈಗೊಳ್ತಕ್ಕಂಥ ಅಧ್ಯಯನ ಮತ್ತೊಂದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಸಮಾಜ ವಿಜ್ಞಾನಗಳೆಲ್ಲವೂ ಕೂಡ ಪರಸ್ಪರ ಅವಲಂಬನೆ ಹೊಂದಿವೆ. ಯಾವುದೋ ಒಂದೇ, ನಾನು ರಾಜ್ಯಶಾಸ್ತ್ರದಲ್ಲಿ PhD ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ, ಅದೇ ಗ್ರೇಟು, ಇವತ್ತು ಹೇಳೋಕ್ಕಾಗಲ್ಲ. ರಾಜ್ಯಶಾಸ್ತ್ರ ಒಂದಲ್ಲ ಒಂದು ರೀತಿ ಸಮಾಜಶಾಸ್ತ್ರದ ಮೇಲೆ ಅವಲಂಬನೆ ಆಗಬೇಕು, ಸಮಾಜಶಾಸ್ತ್ರ ಒಂದಲ್ಲ ಒಂದು ರೀತಿ ಇತಿಹಾಸದ ಮೇಲೆ ಅವಲಂಬಿತವಾಗಬೇಕು, ಇತಿಹಾಸ ಒಂದಲ್ಲ ಒಂದು ರೀತಿ ಅರ್ಥಶಾಸ್ತ್ರದ ಮೇಲೆ ಅವಲಂಬಿತವಾಗಬೇಕು. ಯಾಕೆ? ಈ ಎಲ್ಲ ಅಧ್ಯಯನ ಶಾಸ್ತ್ರಗಳ ವಸ್ತು ವಿಷಯ ಸಮಾಜ ಅಂದರೆ ಮಾನವ. ಅದರಿಂದ ಇವು ಪರಸ್ಪರ ಅವಲಂಬಿತವಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇಲ್ಲಿಗೆ ಈ ತರಗತಿಯನ್ನು ನಾವು ಕೊನೆಗೊಳಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದುವರಿದ ಸಾಮಾಜಿಕ ಅಧ್ಯಯನಗಳಲ್ಲಿ ಸಂಶೋಧನೆಯ ಮಹತ್ವದ ಬಗ್ಗೆ ಚರ್ಚಿಸೋಣ. ಇವತ್ತಿಗೆ ಈ ತರಗತಿ ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳು. ನಮಸ್ಕಾರ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿಪ್ಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗೇಂದ್ರಪ್ಪ ಇ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ BT ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ಮೇಲ್ವಿಚಾರಣೆ ಧ್ವನಿ ಮುದ್ರಣ ಮತ್ತು ಸಂಕಲನ ರಶ್ಮಿ ಅಮ್ಮೆಂಬಳ.